Another verse which is found in Isaiah.
యెషయాదಲ್ಲಿ ಒಂದು ವಚನವನ್ನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ.
Isaiah chapter 35.
35ನೇ ಅಧ್ಯಾಯ.
It's called here Isaiah 35 in verse 8.
8ನೇ ವಚನದಲ್ಲಿ ಹೀಗೆ ಹೇಳಿದೆ.
It says here a highway will be there and a roadway. It'll be called the highway of holiness.
ಇಲ್ಲಿ ಇದು ರಾಜಮಾರ್ಗವಿರುವುದು ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು.
That is this narrow way.
ಇದೇ ಇಕ್ಕಟ್ಟಾದ ಮಾರ್ಗವಾಗಿದೆ.
And it says here anyone who is unclean will not be able to walk on it.
ಅಶುದ್ಧನು ಅಲ್ಲಿ ನಡೆಯಲಾರನು ಅಂತ ಹೇಳುತ್ತೆ.
It is so clear.
ಇದು ಸ್ಪಷ್ಟವಾಗಿದೆ.
If you have an unclean heart, you will not be able to walk this way.
ನಿಮ್ಮ ಹೃದಯವು ಅಶುದ್ಧವಾಗಿದ್ರೆ ಈ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ.
It's called the highway of holiness.
ಇದನ್ನ ಪರಿಶುದ್ಧವಾದ ರಾಜಮಾರ್ಗ ಅಂತ ಹೇಳುತ್ತೆ.
And it says here a foolish person will not be able to walk on it.
ಅಲ್ಲಿ ಹೋಗು ಮೂಡನ್ನು ದಾರಿ ತಪ್ಪುವನು ಅಂತ ಹೇಳುತ್ತೆ.
A foolish person is one who thinks he knows everything.
ಮೂಡನು ಯಾರು ಅಂದ್ರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳುವ.
A foolish person is actually a proud person.
ಮೂಡ ಯಾರು ಅಂದ್ರೆ ಒಬ್ಬ ಅಹಂಕಾರಿ.
ಪ್ರೌಡ್ ಪರ್ಸನ್ ಕ್ಯಾನ್ ನಾಟ್ ವಾಕ್ ಆನ್ ದಿಸ್.
ಒಬ್ಬ ಅಹಂಕಾರಿ ಅಥವಾ ಗರ್ವಿಷ್ಠನು ಆ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ.
ಓನ್ಲಿ ಹಂಬಲ್ ಪೀಪಲ್ ಕ್ಯಾನ್ ವಾಕ್ ಆನ್ ಇಟ್.
ಇದರಲ್ಲಿ ದೀನರು ಮಾತ್ರ ನಡಿಲಿಕ್ಕೆ ಸಾಧ್ಯವಿಲ್ಲ.
ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್.
ಇದು ಬಹಳ ಮುಖ್ಯ ಅರ್ಥ ಮಾಡಿಕೊಳ್ಳುವಂತ.
ದ ರೀಸನ್ ವೈ ಮೆನಿ ಪೀಪಲ್ ಗೋ ಟು ಹೆಲ್ ಇಸ್ ಬಿಕಾಸ್ ಆಫ್ ಪ್ರೈಡ್.
ಬಹಳಷ್ಟು ಜನ ನರಕಕ್ಕೆ ಹೋಗೋದು ಮುಖ್ಯ ಕಾರಣ ಏನು ಅಂದ್ರೆ ಅಹಂಕಾರ.
We have to hate pride more than you hate leprosy or cancer or anything.
ನೀವು ಒಂದು ಕುಷ್ಠರೋಗವಾಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಂಕಾರವನ್ನ ಹಗೆ ಮಾಡಬೇಕು ನೀವು.
I must hate pride like I hate the worst disease in the world.
ನಾನು ಅಹಂಕಾರವನ್ನು ಎಷ್ಟು ದ್ವೇಷಿಸಬೇಕು ಅಂದ್ರೆ ಈ ಲೋಕದಲ್ಲಿ ಇರುವಂತ ಬಹಳ ಭಯಾನಕ ಕಾಯಿಲೆಗಿಂತ ಹೆಚ್ಚಾಗಿ ದ್ವೇಷಿಸಬೇಕು.
In the Christian life, humility is health.
ಈ ಕ್ರಿಸ್ತೀಯ ಜೀವಿತದಲ್ಲಿ ದೀನತೆ ಅನ್ನೋದು ಆರೋಗ್ಯ.
The most humble person is the most healthy person in Christianity.
ಕ್ರೈಸ್ತ ಜೀವಿತದಲ್ಲಿ ಯಾರು ಹೆಚ್ಚು ದೀನನಾಗಿರ್ತಾನೋ ಅವನು ಹೆಚ್ಚು ಆರೋಗ್ಯವಂತನು.
The more pride you have, the more sick you are.
ನೀವು ಹೆಚ್ಚು ಅಹಂಕಾರವಿದ್ರೆ ನಿಮ್ಮಲ್ಲಿ ನೀವು ಹೆಚ್ಚು ಅನಾರೋಗ್ಯವಾಗಿದ್ದೀರಾ.
And I want to say there are a lot of sick people in the church.
ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಹಳಷ್ಟು ಅನಾರೋಗ್ಯವಂತರು, ಆರೋಗ್ಯ ಇಲ್ಲದೆ ಇರುವಂತವರು ಸಭೆಯಲ್ಲಿದ್ದಾರೆ.
Something or the other they are proud of.
ಯಾವುದೋ ಒಂದು ವಿಷಯದಲ್ಲಿ ಅವರು
ಅಹಂಕಾರಿಗಳಾಗಿದ್ದಾರೆ. Proud of your education.
ನಿಮ್ಮ ಅವರು ವಿದ್ಯಾಭ್ಯಾಸದ ಬಗ್ಗೆ ಅಹಂಕಾರಿಗಳಾಗಿರ್ತಾರೆ.
Clever than others.
ಬೇರೆಯವರಿಗಿಂತ ಬುದ್ಧಿವಂತರು ಅಂತ ಅಹಂಕಾರಿಗಳಾಗಿರ್ತಾರೆ.
Proud that you are more good looking than others.
ಇತರರಿಗಿಂತ ಸುಂದರವಾಗಿ ಕಾಣಿಸ್ತಾ ಇದ್ರೆ ಅಹಂಕಾರಿಗಳಾಗಿರ್ತಾರೆ.
You are from a high class family, not a low class family.
ಒಂದು ಸವರ್ಣ ಜಾತಿಯಿಂದ ಬಂದಿದ್ರೆ ಕೀಳು ಜಾತಿಯನ್ನು ನೋಡಿ ಅಹಂಕಾರ ಪಡ್ತಾರೆ.
You can be proud of your house.
ನಿಮ್ಮ ಮನೆಯ ಬಗ್ಗೆ ನೀವು ಅಹಂಕಾರಿಗಳಾಗಿರಬಹುದು.
Proud of your scooter, car, anything.
ನಿಮ್ಮ ವಾಹನಗಳು, ಸ್ಕೂಟರ್, ಕಾರ್, ಅದನ್ನ ನೋಡಿ ನೀವು ಅಹಂಕಾರ ಪಡಬಹುದು.
You can be proud of your Bible knowledge.
ನಿಮಗೆ ಇರುವಂತ ಸತ್ಯವಾದ ಜ್ಞಾನದ ಬಗ್ಗೆ, ಅರಿವಿನ ಬಗ್ಗೆ ನೀವು
ಅಹಂಕಾರ
ಪಡಬಹುದು.
Or you play some musical instrument.
ನೀವು ಯಾವುದೋ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತೀರಾ, ಅದನ್ನ ನೋಡಿ ನೀವು
ಅಹಂಕಾರ. It's so easy to become proud.
ಬಹಳ ಸುಲಭ ಅಹಂಕಾರಿಗಳಾಗುವುದು.
Anything that makes you better than somebody else.
ಯಾವ್ದಾದ್ರೂ ನಿಮ್ಮನ್ನ ಇತರರಿಗಿಂತ ಉತ್ತಮರನ್ನಾಗಿ ಮಾಡುವಂತದ್ದಾದ್ರೆ ಅದರ ಬಗ್ಗೆ ಅಹಂಕಾರ ಪಡ್ತೀರ.
Pride is what corrupts our heart.
ನಮ್ಮ ಹೃದಯವನ್ನ ಕೆಡಿಸುವಂತದ್ದು ಅಹಂಕಾರ.
You cannot see God.
ಆವಾಗ ದೇವರನ್ನ ನೋಡ್ಲಿಕ್ಕೆ ನಿಮ್ಗೆ ಸಾಧ್ಯ.
The pure in heart will see God.
ಇಲ್ಲಿ ಶುದ್ಧ ಹೃದಯ ಉಳ್ಳವರು ಮಾತ್ರ ದೇವರನ್ನ ಕಾಣ್ತಾರೆ.
Pure in heart are those whose hearts are humble.
ಯಾರು ಶುದ್ಧ ಹೃದಯ ಉಳ್ಳವರು, ದೀನರು ಮಾತ್ರ.
That is why I urge you always seek for humility just like you seek for health.
ಹೇಗೆ ನೀವು ಆರೋಗ್ಯವನ್ನ ಹುಡುಕ್ತಿರೋ ಹಾಗೇನೆ ಈ ದೀನತೆಯನ್ನು ನೀವು ಹುಡುಕ್ಬೇಕು.
Supposing you found in some situation you suddenly became proud about something.
ನಿಮಗೆ ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಯಾವುದರ ಬಗ್ಗೆನೂ ನಿಮಗೆ ಗರ್ವ ಅಥವಾ ಅಹಂಕಾರ ಬರ್ತಾ
ಇದೆ. You say, I've got a sickness now.
ನೀವು ಹೇಳಬೇಕು, ನನಗೆ ಅನಾರೋಗ್ಯ ಬರ್ತಾ ಇದೆ.
Sickness, Lord, I'm sorry, I've got a pride in me about something I did.
ಕರ್ತನೇ, ನಾನು ಏನೋ ಮಾಡಿದ್ರ ಬಗ್ಗೆ ನನಗೆ ಅಹಂಕಾರ ಬರ್ತಾ ಇದೆ, ನನಗೆ ಕಾಯಿಲೆ ಬರ್ತಾ ಇದೆ ಅಂತ ಹೇಳಬೇಕು.
ಪ್ಲೀಸ್ ಫರ್ಗಿವ್ ಮೀ,
ನನ್ನನ್ನು ಕ್ಷಮಿಸಿಬಿಡು.
ಲಾರ್ಡ್, ಐ ಆಮ್ ಕಂಪೇರಿಂಗ್ ಮೈಸೆಲ್ಫ್ ವಿತ್ ಸಂಬಡಿ ಎಲ್ಸ್ ಅಂಡ್ ಐ ಥಿಂಕ್ ಐ ಆಮ್ ಬೆಟರ್ ದನ್ ಹಿಮ್.
ನಾನು ಇನ್ನೊಬ್ಬರ ಜೊತೆ ಹೋಲಿಸಿ ನೋಡಿ ನಾನು ಉತ್ತಮನು ಅಂತ ಅನ್ಕೊಂತಾ ಇದ್ದೀನಿ ಸ್ವಾಮಿ.
ಪ್ಲೀಸ್ ಫರ್ಗಿವ್ ಮೀ,
ನನ್ನನ್ನು ಕ್ಷಮಿಸಿಬಿಡು ಸ್ವಾಮಿ.
ಐ ಹ್ಯಾವ್ ಸೆಡ್ ದಟ್ ಸೋ ಮೆನಿ ಟೈಮ್ಸ್ ಟು ಗಾಡ್.
ದೇವರಿಗೆ ನಾನು ಬಹಳ ಸಲ ಹೀಗೆ ಹೇಳಿದ್ದೀನಿ.
ಬಿಕಾಸ್ ಗಾಡ್ ಶೋಸ್ ಮೀ ದಟ್ಸ್ ಪ್ರೈಡ್.
ಯಾಕೆಂದ್ರೆ ದೇವರು ತೋರಿಸ್ತಿರೋದು
ಅಹಂಕಾರ. ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ದಟ್ ಪರ್ಸನ್.
ಯಾಕೆಂದ್ರೆ ನೀನು
ಆ ವ್ಯಕ್ತಿ ಜೊತೆ ಹೋಲಿಸ್ತಾ ಇದ್ದೀನಿ.
ಕರ್ತನೇ ನನ್ನ ಕ್ಷಮಿಸು ಕ್ಷಮಿಸು.
ಐ ಡೋಂಟ್ ನೋ ಹೌ ಮೆನಿ ಹಂಡ್ರೆಡ್ ಟೈಮ್ಸ್ ಐ ಹ್ಯಾವ್ ಸೆಡ್ ದಟ್ ಇನ್ ಮೈ ಲೈಫ್.
ಎಷ್ಟು 100 ಸಲ ಹಾಗೆ ಹೇಳಿದಿನೋ ನನಗೆ ನೆನಪಿಲ್ಲ.
ಬಟ್ ಎವ್ರಿ ಟೈಮ್ ಐ ಸೇ ದಟ್ ಅಂಡ್ ರಿಪೆಂಟ್.
ಪ್ರತಿ ಸಲ ನಾನು ಅದನ್ನು ಹೇಳಿ ಮಾನಸಾಂತರ ಪಟ್ಟಾಗ
ಯು ನೋ ವಾಟ್ ಹ್ಯಾಪನ್ಸ್,
ಏನಾಗುತ್ತೆ ಗೊತ್ತಾ?
ಐ ಬಿಕಮ್ ಸ್ಪಿರಿಚುಲಿ ಹೆಲ್ತಿಯರ್ ಹೆಲ್ತಿಯರ್ ಹೆಲ್ತಿಯರ್.
ಆತ್ಮೀಕವಾಗಿ ನಾನು ಸ್ವಲ್ಪ ಸ್ವಲ್ಪ ಆರೋಗ್ಯವನ್ನು ಹೊಂದಿಕೊಳ್ತಾ ಹೋಗ್ತೀನಿ.
ಅಂಡ್ ಯು ಗೆಟ್ ಕ್ಲೋಸರ್ ಅಂಡ್ ಕ್ಲೋಸರ್ ಟು ಗಾಡ್.
ದೇವರಿಗೆ ಹತ್ರ ಹತ್ರವಾಗ್ತಾ ಇರ್ತೀವಿ.
If you want to get closer to God,
ನೀವು ದೇವರಿಗೆ ಹತ್ತಿರವಾಗಬೇಕು.
You got to humble yourself.
ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ.
Go down, go down, go down.
ಕೆಳಗೆ ಕೆಳಗೆ ಹೋಗ್ತಾ ಇರಬೇಕು.
So it says here, the proud, foolish person will not walk on this way.
ಇಲ್ಲಿ ಹೇಳುತ್ತೆ ಯಾರು ಅಹಂಕಾರಿಯು ಮೂಢನು ಈ ಮಾರ್ಗದಲ್ಲಿ ನಡೆಯಲಾರನು.
The one wonderful thing about this way is,
ಈ ಮಾರ್ಗದ ಒಂದು ವಿಶೇಷತೆ ಏನಂದ್ರೆ,
the devil cannot come there.
ಅಲ್ಲಿ ಸೈತಾನನ್ನು ಬರಲಿಕ್ಕೆ ಸಾಧ್ಯವಿಲ್ಲ.
He is on the broad way.
ಯಾಕೆಂದ್ರೆ ಸೈತಾನನ್ನು ಆ ಒಂದು ಅಗಲವಾದ ಮಾರ್ಗದಲ್ಲಿದ್ದಾನೆ.
Says here in verse 9, no lion will be there, no vicious beast will be found there.
ಇಲ್ಲಿ 9ನೇ ವಚನದಲ್ಲಿ ಹೇಳುತ್ತೆ ಸಿಂಹವು ಅಲ್ಲಿರದು, ಕ್ರೂರ ಜಂತುಗಳು ಅಲ್ಲಿರವು. ಅಲ್ಲಿ
only those are redeemed will be there.
ಯಾರು ವಿಮೋಚಿಸಲ್ಪಡ್ತಿರ್ತಾರೆ ಅವರು ಮಾತ್ರ ಅಲ್ಲಿರ್ತಾರೆ.
It's called the highway of holiness.
ಅದಕ್ಕಾಗಿ ಇದು ಪವಿತ್ರತೆಯ ರಾಜಮಾರ್ಗ.
And anyone with uncleanness, verse 8, will not be able to travel in it.
8ನೇ ವಚನ ಹೇಳುತ್ತೆ ಯಾವುದೇ ಅಶುದ್ಧನು ಆ ದಾರಿಯಲ್ಲಿ ನಡೆಯಲಾರನು.
That is the way that leads to God.
ದೇವರಿಗೆ ನಡೆಸುವಂತ ಮಾರ್ಗವಿದೆ.
So how can we walk on it?
ಅದರಲ್ಲಿ ಹೇಗೆ ನಡೆಯುವಂತದ್ದು?
1 John chapter 1.
1 ಯೋಹಾನ 1ನೇ ಅಧ್ಯಾಯ.
1 John 1 verse 7.
ಒಂದು ಯೋಹಾನ 1:7 ರಲ್ಲಿ ಹೀಗೆ,
ವಾಕಿಂಗ್ ದಿಸ್ ನ್ಯಾರೋ ವೇ ಇಸ್ ಆಲ್ಸೋ ಕಾಲ್ಡ್ ವಾಕಿಂಗ್ ಇನ್ ದ ಲೈಟ್. 1 John 1:7.
ಈ ಒಂದು ಮಾರ್ಗದಲ್ಲಿ ನಡೆಯುವುದನ್ನ ಬೆಳಕಿನಲ್ಲಿ ನಡೆಯುವುದು ಅಂತ ಕೂಡ ಹೇಳ್ಬಹುದು. ಇದರಲ್ಲಿ ಹೇಳುತ್ತೆ ಒಂದನೇ,
ಇಫ್ ವಿ ವಾಕ್ ಇನ್ ದ ಲೈಟ್ ಇಸ್ ಗಾಡ್ ಇಸ್ ಇನ್ ದ ಲೈಟ್ ವಿ ಹ್ಯಾವ್ ಫೆಲೋಶಿಪ್ ವಿತ್ ಒನ್ ಅನದರ್.
ಆತನು ಬೆಳಕಿರುವ ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರನ್ನೊಬ್ಬರ
ಸಂಗ್ರಹದಲ್ಲಿ.
ಅವಾಗ ನಮ್ಮ ಹೃದಯದಲ್ಲಿ ಯಾವುದೇ ಒಂದು ತಪ್ಪಿದ್ರೆ ಕ್ರಿಸ್ತನ ರಕ್ತವು ಅದನ್ನು ಶುದ್ಧೀಕರಿಸುತ್ತೆ.
ಸೊ ದಿಸ್ ನ್ಯಾರೋ ವೇ ಹಸ್ ಗಾಟ್ ಮೆನಿ ನೇಮ್ಸ್.
ಈ ಒಂದು ಇಕ್ಕಟ್ಟಾದ ಮಾರ್ಗಕ್ಕೆ ಬೇರೆ ಬೇರೆ ಹೆಸರುಗಳಿದೆ.
ಇಟ್ಸ್ ಅ ಹೈವೇ ಆಫ್ ಹೋಲಿನೆಸ್.
ಇಲ್ಲಿ ರಾಜಮಾರ್ಗ, ಪರಿಶುದ್ಧತೆಯ ರಾಜಮಾರ್ಗ.
ಇಟ್ಸ್ ಅ ವೇ ಆಫ್ ವಾಕಿಂಗ್ ಇನ್ ದ ಲೈಟ್.
ಇದು ಒಂದು ಬೆಳಕಿನಲ್ಲಿ ನಡೆಯುವಂತ ಮಾರ್ಗ.
ಅಂಡ್ ಇಟ್ಸ್ ಅ ವೇ ವೇರ್ 1 ಜಾನ್ 1:7 ವಿ ಆರ್ ಕ್ಲೆನ್ಸ್ಡ್ ಆಲ್ ದ ಟೈಮ್.
ಇಲ್ಲಿ 1 ಯೋಹಾನ 1:7 ಹೇಳೋ ಹಾಗೆ ಇದು ಈ ಮಾರ್ಗದಲ್ಲಿ ನಾವು ಯಾವಾಗಲೂ ಶುದ್ಧೀಕರಣವನ್ನು
ಹೊಂದುತ್ತೇವೆ.
ಅದರ ಅರ್ಥ ಏನಂದ್ರೆ ನಾವು ಯಾವಾಗಲೂ ಆರೋಗ್ಯವಾಗಿರ್ತೀವಿ, ಶುದ್ಧರಾಗ್ತಾ ಇರ್ತೀವಿ.
ಫ್ರೀ ಫ್ರಮ್ ಸಿನ್ ಮೀನ್ಸ್ ಸ್ಪಿರಿಚುಲಿ ಹೆಲ್ತಿ.
ಪಾಪದಿಂದ ಬಿಡುಗಡೆ ಅಂದ್ರೆ ನಾವು ಕಾಯಿಲೆಯಿಂದ ಬಿಡುಗಡೆ ಅಂತ ಅರ್ಥ.
So if we say verse 8 that we have no sin, we are just deceiving ourselves.
8ನೇ ವಚನ ಹೇಳುತ್ತೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತೇವೆ.
Is anybody here who is foolish like that to say I have no sin?
ಇಲ್ಲಿ ಯಾರಾದರೂ ಇದ್ದೀರಾ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳುವಂತವ್ರು?
You know what it means to say I have no sin?
ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳೋದು ಅಂದ್ರೆ ಏನ್ ಅರ್ಥ ಗೊತ್ತಾ?
I am 100% like Jesus Christ.
ನಾನು 100% ಯೇಸು ಸ್ವಾಮಿ ಅಂತ ಆಗ್ಬಿಟ್ಟಿದ್ದೀನಿ.
I cannot say that.
ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು.
I am not sinning consciously.
ನಾನು ನನಗೆ ತಿಳಿದ ಹಾಗೆ ಪಾಪವನ್ನು ಮಾಡ್ತಾ ಇಲ್ಲ.
Unconsciously there are so many areas in my life I still don't know.
ತಿಳಿಯದ ರೀತಿಯಲ್ಲಿ ನನ್ನಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡ್ತಾ ಇರಬಹುದು, ನಾನು ಕ್ರಿಸ್ತನಂತಿಲ್ಲ.
ಗ್ರೋತ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಇಸ್ ಲೈಕ್ ಗೋಯಿಂಗ್ ಟು ಸ್ಕೂಲ್.
ಕ್ರಿಸ್ತೀಯ ಜೀವಿತದಲ್ಲಿ ಪ್ರಗತಿ ಅಥವಾ ಬೆಳವಣಿಗೆ ಅಂದ್ರೆ ಶಾಲೆಗೆ ಹೋಗುತ್ತೆ.
ವೆನ್ ಯು ಆರ್ ಬೋರ್ನ್ ಅಗೇನ್ ಇಟ್ಸ್ ಲೈಕ್ ಯು ಜಾಯಿನ್ ದ ಕಿಂಡರ್ ಗಾರ್ಡನ್.
ನಾವು ಹೊಸದಾಗಿ ಹುಟ್ಟಿದಾಗ ಆ ಒಂದು ಶಿಶು ವಿಹಾರವನ್ನು ಸೇರ್ಕೊಂತೀವಿ.
ಯು ಗಾಟ್ ಅಡ್ಮಿಷನ್ ಇನ್ ದ ಸ್ಕೂಲ್.
ಅಲ್ಲಿ ಶಾಲೆಯಲ್ಲಿ ನಮಗೆ ಪ್ರವೇಶ ಸಿಕ್ತು.
But that doesn't mean you have finished your education.
ಅದರ ಅರ್ಥ ನೀವು ನಿಮ್ಮ ವಿದ್ಯಾಭ್ಯಾಸ ಮುಗಿಸ್ಬಿಟ್ರಿ ಅಂತ ಅರ್ಥ ಅಲ್ಲ.
You are just born again, you are starting.
ನೀವು ಹೊಸದಾಗಿ ಹುಟ್ಟಿ ಪ್ರಾರಂಭಿಸ್ತಾ ಇದ್ದೀರ.
Every year you go higher, 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 higher.
ಪ್ರತಿ ವರ್ಷ ನೀವು ಎತ್ತರ ಎತ್ತರ ಮಟ್ಟಕ್ಕೆ ಹೋಗ್ತಾ ಇರ್ತೀರ.
So somebody here may be in first standard, somebody in sixth standard.
ಕೆಲವರು ಆ 1ನೇ ತರಗತಿಯಲ್ಲಿ ಇರಬಹುದು, ಕೆಲವರು 6ನೇ ತರಗತಿ.
All of us are not in the same class.
ಎಲ್ಲರೂ ಒಂದೇ ತರಗತಿಯಲ್ಲಿ ಇಲ್ಲ.
And some have gone even to college.
ಕೆಲವರು ಆ ಕಾಲೇಜ್ ಮಟ್ಟಕ್ಕೆ ಹೋಗಿರಬಹುದು.
Those who are very faithful are going higher and higher and higher.
ಯಾರೆಲ್ಲ ನಂಬಿಗಸ್ತರಾಗಿದ್ದಾರೆ ಅವರು ಎತ್ತರ ಮಟ್ಟಕ್ಕೆ ಹೋಗ್ತಾರೆ.
It's not Bible knowledge.
ಅದು ಸತ್ಯವೇದದ ತಿಳುವಳಿಕೆ ಅಲ್ಲ.
It's being faithful to deal with any sin you discover in your life.
ನಮಗೆ ದೇವರು ತೋರಿಸುವಂತ ಆ ಪಾಪಗಳ ಮೇಲೆ ನಾವು ನಂಬಿಗಸ್ತರಾಗಿರೋದು ಶುದ್ಧೀಕರಿಸಬಹುದು.
That's where a 25 year old young boy or girl here, maybe in college, while the 50 year old person is still sitting in kindergarten.
ಅದರಿಂದ ನಾವು ಹೀಗೆ ಹೇಳಬಹುದು, 25 ವರ್ಷದ ಒಬ್ಬ ಯೌವನಸ್ಥ ಯೌವನಸ್ಥೆ ಕಾಲೇಜ್ ನಲ್ಲಿರಬಹುದು, ಅದೇ ಒಬ್ಬ 50 ವರ್ಷದ ವ್ಯಕ್ತಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್.
Because that 50 year old may be very proud and full of sin.
ಯಾಕೆ ಅಂದ್ರೆ 50 ವರ್ಷದವನು ಬಹಳಷ್ಟು ಅಹಂಕಾರಿಯಾಗಿರಬಹುದು, ಪಾಪದಲ್ಲಿ ಮುಳುಗಿರಬಹುದು.
See, I'll give you an example of that.
ನನಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ.
In Revelation in chapter 3,
ಇಲ್ಲಿ ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ.
The Lord sends a message to the leader of the church in Sardis. He was an elder.
ಸಾರ್ದಿಸ್ ನಲ್ಲಿರುವಂತ ಈ ಸಭೆಯ ಹಿರಿಯನಿಗೆ ಕರ್ತನು ಪತ್ರವನ್ನು ಬರೆದಿದ್ದಾನೆ.
Think of somebody who is an elder in a good New Testament church planted by an apostle.
ಒಬ್ಬ ಅಪೋಸ್ತಲನ್ನು ನಿಯೋಜಿಸಿದ ಒಂದು ಸಭೆ, ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಇರುವಂತ ಈ ಹಿರಿಯನ ಬಗ್ಗೆ ನೋಡಿ.
I don't know who planted this church in Sardis, but one of the apostles did.
ಸಾರ್ದಿಸ್ ನಲ್ಲಿ ಯಾರು ನಿಯೋಜಿಸಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಒಬ್ಬ ಅಪೋಸ್ತಲನ್ನು.
And he appointed one man as an elder in that church.
ಆ ಸಭೆಯಲ್ಲಿ ಒಬ್ಬ ಹಿರಿಯನನ್ನ ನಿಯೋಜಿಸಿದ.
He must have been a very good man when he started.
ಪ್ರಾರಂಭಿಸಿದಾಗ ಅವನು ಬಹಳ ಒಳ್ಳೆ ವ್ಯಕ್ತಿಯಾಗಿರಬಹುದು.
But you know what happens to some people when they become elders?
ಒಬ್ಬರು ಹಿರಿಯರಾದಾಗ ಅವ್ರಿಗೆ ಏನಾಗುತ್ತೆ ಗೊತ್ತಾ?
I've seen that.
ನಾನು ನೋಡಿದ್ದೀನಿ ಅದನ್ನ.
After some time they become a little proud.
ಅವರಿಗೆ ಅಹಂಕಾರ ಬಂದ್ಬಿಡುತ್ತೆ.
Oh, I'm somebody special.
ನಾನು ಒಬ್ಬ ಉತ್ತಮನು.
And because they are preaching all the time.
ಯಾಕೆಂದ್ರೆ ಯಾವಾಗಲೂ ಪ್ರಸಂಗ
ಕೊಡ್ತಾ ಇರ್ತಾರೆ. Head becomes bigger and bigger and bigger.
ಅವರ ತಲೆ ದೊಡ್ಡದಾಗ್ತಾ ಇರುತ್ತೆ.
And they think they are very important.
ಅವರು ಅನ್ಕೊಂತಾರೆ ನಾನು ಬಹಳ ಮುಖ್ಯವಾದ ವ್ಯಕ್ತಿ.
Spiritually they go down.
ಆಗ ಅನ್ಕೊಂಡಾಗ ಆತ್ಮೀಕವಾಗಿ ಅವರು ಕೆಳಗಡೆ ಹೋಗ್ತಾರೆ.
After that,
ಕಡೆಗೆ ಮುಂದೆ ಏನಾಗುತ್ತೆ?
They have only a name that we are spiritual.
ಅವರಿಗೆ ಒಂದು ಆತ್ಮೀಕನು ಅನ್ನೋ ಹೆಸರು ಮಾತ್ರ ಇರುತ್ತೆ.
See verse 1, last part.
ಒಂದನೇ ವಚನ ಕಡೆ ಭಾಗ ನೋಡಿ.
You elder brother, you have a name that you are alive, but you are spiritually dead.
ನೀನು ಹಿರಿಯನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ.
Here is a church in the first century where the elder was spiritually dead.
ಇಲ್ಲಿ ಮೊದಲನೇ ಶತಮಾನದಲ್ಲಿ ಇದ್ದಂತ ಒಂದು ಸಭೆ, ಇಲ್ಲಿ ಆ ಸಭೆಯ ಹಿರಿಯನು ಸತ್ತವನಾಗಿದ್ದಾನೆ.
I don't believe all elders are spiritual.
ನಾನು ನಂಬೋದಿಲ್ಲ ಎಲ್ಲ ಹಿರಿಯರು ಆತ್ಮಿಕರಾಗಿರ್ತಾರೆ ಅಂತ.
If they walk with the Lord in humility, they'll really be spiritual.
ಕರ್ತನ ಜೊತೆ ದೀನತ್ವದಲ್ಲಿ ನಡೆದ್ರೆ ಆತ್ಮಿಕನಾಗ್ತಾರೆ.
If they become proud, I'm an elder brother and I'm an important person.
ಅವರು ಅಹಂಕಾರಿಗಳಾದ್ರೆ ನಾನು ಹಿರಿಯನು, ನಾನು ಮುಖ್ಯಸ್ಥನು ಅಂತ ಅಂದ್ಕೊಂಡ್ರೆ,
then they go down.
ಆವಾಗ ಅವರು ಕೆಳಗೆ ಹೋಗ್ತಾರೆ.
But they are still elders.
ಆದ್ರೆ ಅವರು ಹಿರಿಯರಾಗಿ ಇರ್ತಾರೆ.
And I'm not only talking about elders, I'm talking about anyone who's older than others.
ನಾನು ಹಿರಿಯರ ಬಗ್ಗೆನೇ ಹೇಳ್ತಾಳೆ, ಯಾರು ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಾರೆ ಅವರು ಕೂಡ ಅನ್ವಯಿಸುತ್ತೆ.
Father or mother may think, I am more spiritual than my children.
ಉದಾಹರಣೆಗೆ ತಂದೆ ತಾಯಿ, ಓ ನನ್ನ ಮಕ್ಕಳಿಗಿಂತ ನಾನು ಆತ್ಮಿಕನು ಅಂತ
ಅನ್ಕೊಳ್ಳಬಹುದು. Your children may be more spiritual than you.
ಆದ್ರೆ ಮಕ್ಕಳು ತಂದೆ ತಾಯಿಗಿಂತ ಆತ್ಮಿಕರಾಗ್ಲಿಕ್ಕೆ ಸಾಧ್ಯತೆ.
He says, now verse 1, you only got a name that you're alive, but actually you're spiritually dead.
ನಿನಗೆ ಜೀವಿಸುವನು ಅಂತ ಹೆಸರಿದೆ ಅಷ್ಟೇ, ಆದ್ರೆ ನೀನು ಸತ್ತಿದೀಯ.
See verse 1.
ಮೊದಲನೇ,
you have a name that you're alive but you're dead.
ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ.
But
ಆದರೆ,
there are a few young people in your church.
ಆದರೆ ಕೆಲವು ಯೌವನಸ್ಥರು ನಿಮ್ಮ ಸಭೆಯಲ್ಲಿದ್ದಾರೆ.
Verse 4.
ನಾಲ್ಕನೇ ವಚನ.
You've got a few people there who have kept themselves pure.
ಅವರನ್ನು ಅವರು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದೇ ಇದ್ದಾರೆ.
And Jesus says, they will walk with me on the narrow way.
ಯೇಸು ಸ್ವಾಮಿ ಹೇಳ್ತಾರೆ, ಅವರು ನನ್ನ ಜೊತೆ ಈ ಒಂದು ಪರಿಶುದ್ಧ ಮಾರ್ಗದಲ್ಲಿ ನಡೀತಾರೆ.
The elder brother is on the broad way.
ಆ ಒಂದು ಹಿರಿಯನು ಆ ದೊಡ್ಡ ಮಾರ್ಗದಲ್ಲಿದ್ದಾನೆ.
But these young brothers are with Jesus on the narrow way.
ಅಗಲವಾದ ಮಾರ್ಗದಲ್ಲಿದ್ದಾನೆ, ಆದ್ರೆ ಇವರು ಇಕ್ಕಟ್ಟಾದ ಮಾರ್ಗದಲ್ಲಿದ್ದಾರೆ.
So don't think because you started off well, you will end well.
ನೀವು ಯಾವತ್ತೂ ಹೀಗೆ ಯೋಚನೆ ಮಾಡಿಬಿಡಿ, ನೀವು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದ್ರೆ ಆ ಸರಿಯಾದ ಮಾರ್ಗದಲ್ಲೇ ಇರ್ತೀರಾ, ಮುಗಿಸ್ತೀರಾ ಅಂತ.
So some of you may have become believers 10 years ago.
10 ವರ್ಷದ ಮೊದಲು ನೀವು ವಿಶ್ವಾಸಿಗಳಾಗಿರಬಹುದು.
But maybe you become careless in your life.
ನಿಮ್ಮ ಜೀವಿತದಲ್ಲಿ ಅಲಕ್ಷ್ಯವಾಗಿರ್ತೀರಾ.
Don't keep your heart pure.
ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ.
Very slowly you drift away from the narrow way to the broad way.
ನೀವು ಬಹಳ ಕ್ರಮೇಣವಾಗಿ ನಿಧಾನಗತಿಯಲ್ಲಿ ಈ ಒಂದು ಇಕ್ಕಟ್ಟಾದ ಮಾರ್ಗದಿಂದ ಅಗಲವಾದ ಮಾರ್ಗಕ್ಕೆ ಹೋಗ್ಬಿಡ್ತೀರಾ.
You can start in the narrow way and end up in the broad way.
ನಿಮಗೆ ಗೊತ್ತಾ, ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಾರಂಭಿಸಿ ಅಗಲವಾದ ಮಾರ್ಗದಲ್ಲಿ ಕೊನೆ.
Because all along the narrow way there are some bypaths to the broad way if you want to go there.
ಅಂದ್ರೆ ಇಕ್ಕಟ್ಟಾದ ಮಾರ್ಗದ ಮಧ್ಯದಲ್ಲಿ ಅಲ್ಲಿ ಮಧ್ಯದ ದಾರಿಗಳು ಅಡ್ಡದಾರಿಗಳಿರುತ್ತೆ ಅಗಲವಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ.
Sign there, if you find this way too difficult, take this way, you'll find it easy.
ಅಲ್ಲಿ ಒಂದು ಗುರುತು ಸೂಚಿಗಳಿರುತ್ತೆ, ನಿಮ್ಗೆ ಇದು ಕಷ್ಟ ಆದ್ರೆ ಈ ಮಾರ್ಗದಲ್ಲಿ ಅಗಲವಾದ ಮಾರ್ಗಕ್ಕೆ ಹೋಗ್ಬಹುದು.
All the time the devil is saying, here, shortcut.
ಸೈತಾನ ಹೇಳ್ತಾನೆ ಇಲ್ಲಿ ಒಂದು ಶಾರ್ಟ್ ಕಟ್ ಇದೆ ಅಂತ.
Be careful.
ಅದರ ಬಗ್ಗೆ ಜಾಗರೂಕವಾಗಿರಿ.
We have to be steadfast until the end.
ನಾವು ಹೀಗೆ ನಿರ್ದಿಷ್ಟವಾಗಿರಬೇಕು ಕಡೆಯವರೆಗೂ.
Hebrews 3.
ಹಿಬ್ರಿಯದಲ್ಲಿ ನಾವು ನೋಡ್ಕೊಳ್ಳೋಣ.
My dear brothers and sisters.
ನಮ್ಮ ಪ್ರಿಯ ಸಹೋದರ ಸಹೋದರಿಯರೇ.
Believe what the Bible says and not what any preacher says.
ದೇವರ ವಾಕ್ಯ ಹೇಳುವಂತದ್ದನ್ನ ನೀವು ನಂಬಿರಿ, ಒಬ್ಬ ಪ್ರಸಂಗಿ ಹೇಳುವಂತದ್ದನ್ನ.
That is why in my messages I'm always quoting the Bible.
ಅದಕ್ಕಾಗಿ ನಾನು ಪ್ರಸಂಗ ಮಾಡುವಾಗ ಯಾವಾಗಲೂ ದೇವರ ವಾಕ್ಯಕ್ಕೆ
ತೋರಿಸುತ್ತೇನೆ. Here is a very important verse.
ಇಲ್ಲಿ ಬಹಳ ಮುಖ್ಯವಾದ ಒಂದು ವಚನ.
Hebrews 3:14.
3:14 ಇಬ್ರಿಯ.
How can you become a partaker of Christ?
ಕ್ರಿಸ್ತನ ಆ ಪಾಲುಗಾರಿಕೆಯನ್ನ ಹೇಗೆ ಹೊಂದುವಂತದ್ದು?
If you hold fast the beginning of your assurance firm until the end,
modalindiruva bharavaseyannu antyadavaregu dudavagi hidukollava pakshadalli.
You start in the narrow way and you keep on in the narrow way till the end.
Adra artha yenandre ondu ikkatada margadalli prarambhisi satatavagi ade margadalli nambigastragirbeku.
You see all those side roads saying if you want to find a easier way, turn here, turn here, turn here.
Illi madhyadalli adda rastegalu nimage kashta adre hige hogbodu hogbodu anta ಹೇಳ್ತಾ ಇರುತ್ತೆ.
And so many people take those ways and they go end up in the broad way.
ಬಹಳಷ್ಟು ಜನ ಹೀಗೆ ಆ ದಾರಿಯನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಹೋಗಿ ಅಗಲವಾದ ಮಾರ್ಗಕ್ಕೆ ಹೋಗ್ತಾರೆ.
Every temptation the devil gives you is to turn away from the narrow way into the broad way.
ನಿಮಗೆ ಕೊಡುವಂತ ಸೈತಾನನು ಕೊಡುವಂತ ಪ್ರತಿಯೊಂದು ಶೋಧನೆಯು ಈ ಅಡ್ಡ ಮಾರ್ಗವಾಗಿದೆ ಅಗಲವಾದ ಮಾರ್ಗಕ್ಕೆ ಹೋಗ್ಲಿ.
Some of you when you were first born again you never meant to watch the movies. Now you're watching all types of filthy movies.
ಕೆಲವರು ನಿಮ್ಮಲ್ಲಿ ನೀವು ಹೊಸದಾಗಿ ಹುಟ್ಟಿದಾಗ ಒಂದು ಸಿನಿಮಾಗಳನ್ನ ನೋಡ್ತಾ ಇರಲಿಲ್ಲ, ಆದ್ರೆ ಇವತ್ತು ಸಿನಿಮಾಗಳನ್ನ ನೋಡ್ತಾ ಇದ್ರೆ.
That is a shortcut.
ಅದು ಒಂದು ಅಡ್ಡ ಮಾರ್ಗ.
ಯು ಎಂಡ್ ಅಪ್ ಶಾರ್ಟ್ಕಟ್ ಇನ್ ದ ಬ್ರಾಡ್ ವೇ.
ಅಲ್ಲಿ ಆ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಅಗಲವಾದ ಮಾರ್ಗಕ್ಕೆ ಹೋಗ್ಬಹುದು.
Along with all those worldly people.
ಆ ಲೌಕಿಕ ಜನರೆಲ್ಲ ಅಲ್ಲಿ ಹೋಗ್ತಾ ಇರ್ತಾರೆ.
Or you develop certain habits in your life which are habits that lead you into sin.
ನಿಮ್ಗೆ ಯಾವುದೋ ಒಂದು ಹವ್ಯಾಸಗಳನ್ನು ಮಾಡಿಕೊಂಡು ಆ ಅಗಲ ದಾರಿಗೆ ಹೋಗ್ಬಿಡ್ತೀರಿ.
It's not just a narrow gate but a narrow way.
ಇದು ಇಕ್ಕಟ್ಟಾದ ಬಾಗಿಲು ಮಾತ್ರ ಅಲ್ಲ, ಇದು ದಾರಿ ಕೂಡ.
See Matthew 7.
ಮತ್ತಾಯ 7ರಲ್ಲಿ ನೋಡೋಣ.
Verse 13.
13ನೇ ವಚನ.
There is a narrow gate.
ಇಲ್ಲಿ ಇಕ್ಕಟ್ಟಾದ ಬಾಗಿಲು.
Verse 13.
13.
And that leads to a narrow way.
ಅದು ಎಲ್ಲಿಗೆ ನಡೆಸುತ್ತೆ? ಈ ಇಕ್ಕಟ್ಟಾದ ಮಾರ್ಗಕ್ಕೆ, ದಾರಿಗೆ ನಡೆಸುತ್ತೆ.
You may have come in through the narrow gate.
ನೀವು ಇಕ್ಕಟ್ಟಾದ ಬಾಗಿಲಲ್ಲಿ ಬಂದಿರಬಹುದು.
But you have to walk this 10,000 miles on the narrow way to reach the end.
ಯಾಕೆ ಅಂದ್ರೆ ಇದರಲ್ಲಿ ನೀವು 1,000 kilometers ನಡಿಬೇಕು ಅದರಲ್ಲಿ ಕಟ್ಟಾದ ಮಾರ್ಗ.
Then only you can reach the end.
ಅಲ್ಲಿ ಅವಾಗ ಮಾತ್ರ ನೀವು ಕಡೆಗೆ.
The Holy Spirit is there to help you every day to go this way.
ಪವಿತ್ರಾತ್ಮನು ನಿಮ್ಮ ಆ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರತಿ ದಿವಸ ಸಹಾಯ ಮಾಡ್ತಾರೆ.
So all of us sometimes drift a little bit and take side roads into the Broadway.
ಇಲ್ಲಿ ಪ್ರತಿ ದಿವಸ ಸೈತಾನ ಹೇಳ್ತಾ ಇರ್ತೀನಿ ನೀವು ಅಡ್ಡದಾರಿ ಹಿಡಿದು
ಬಟ್
ಅಗಲವಾದ ಮಾರ್ಗ.
We must repent and come back.
ನೀವು ಇದರಿಂದ ಮಾನಸಾಂತರ ಪಟ್ಟು ಮತ್ತೆ ಹಿಂದೆ ಬರಬೇಕು.
And that's why we have a conference like this.
ಅದಕ್ಕಾಗಿ ಈ ತರ ಕಾನ್ಫರೆನ್ಸ್ ಕೂಟಗಳನ್ನು ಆಯೋಜಿಸುತ್ತೇವೆ. ಮಾನಸಾಂತರ ಪಡಿ,
ಕಮ್ ಬ್ಯಾಕ್,
ಮತ್ತೆ ಬನ್ನಿ.
ಕೀಪ್ ಯುವರ್ ಹಾರ್ಟ್ ಪ್ಯೂರ್.
ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳಿ.
Our aim is to see God.
ನಮಗೆ ನಮ್ಮ ಗುರಿ ಏನಾಗಿದೆ? ದೇವರನ್ನ ನೋಡಬೇಕು
ಅನ್ನೋದು. What is your aim? Not to make more money but to see God.
ನಿಮ್ಮ ಗುರಿ ಹಣ ಮಾಡುವಂತದ್ದಲ್ಲ, ದೇವರನ್ನ ನೋಡಬೇಕು ಅನ್ನುವಂಥದ್ದು.
Let's pray.
ಪ್ರಾರ್ಥಿಸೋಣ.
Heavenly Father,
ಪರಲೋಕ ತಂದೆಯೇ,
help us to remember these truths always.
ಈ ಸತ್ಯಗಳನ್ನು ಯಾವಾಗಲೂ ನೆನಪಿಡೋಕೆ ಸಹಾಯ ಮಾಡ್ಕೊಳ್ಳಿ.
Pray in Jesus.